यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयार्क आयुतप्रभ हरिकथामृत सार गुरुगळ करुणदिन्दापणित पेळुवे ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಕೃಷ್ಣ. ಮಧು ವಿದ್ಯೆಯಲ್ಲಿ ನಾವು 14 ಅಧಿಷ್ಠಾನಗಳು ಹೊರಗೆ, ಅದೇ ಕರೆಸ್ಪಾಂಡಿಂಗ್ ಆಗಿ 14 ಅಧಿಷ್ಠಾನಗಳು ನಮ್ಮೊಳಗೆ ಇದೆ. ಬ್ರಹ್ಮಾಂಡ ಪಿಂಡಾಂಡ, ಇಲ್ಲಿ ಭಗವಂತನನ್ನ ಅದು ಹಯಗ್ರೀವ ರೂಪಕ ಭಗವಂತನನ್ನ ಆ ಒಂದು ಮಧು ಅಂದ್ರೆ ಆನಂದ ಕೊಡುವವನು. ನಮ್ಗೆ ಯಾವ ವಿಷಯದಲ್ಲಿ ಆನಂದ ಬಂದ್ರು ಅವನೇ ಕೊಡ್ತಾನೆ. ಬ್ರಹ್ಮ ಒಂದು ಬಿಂಬರೂಪದಿಂದ ಅವನೇ ಕೊಡ್ತಾ ಇದ್ದಾನೆ, ಅವನು ಬಿಂಬರೂಪದಲ್ಲಿ ಇದ್ದಾನೆ ಅಂಬ ಒಂದು ಚಿಂತನೆಯನ್ನ ನೋಡ್ತಾ ಬಂದಿದ್ವಿ, ಅಧಿಷ್ಠಾನವನ್ನ ನೋಡ್ತಾ ಬಂದಿದ್ದೀವಿ. ಇವಾಗ ಆ ಅಧಿಷ್ಠಾನ ಆಯ್ತು, ಹೈಗ್ರೀವ ಇದ್ದಾನೆ, ಅಲ್ಲಿನೂ ಇದ್ದಾನೆ, ಇಲ್ಲಿನೂ ಹೈಗ್ರೀವ ಇದ್ದಾನೆ. ಅವನನ್ನ ಹೇಗೆ ನಾವು ತಿಳ್ಕೋಬೇಕು, ಹೇಗೆ ಚಿಂತನೆ ಮಾಡಬೇಕು ಈ ಹೈಗ್ರೀವನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೊನೆಯಲ್ಲಿ ನಾವು ನೋಡಿದ್ದು ಆತ್ಮ ಅಥವಾ ಚತುರ್ಮುಖನಲ್ಲಿ ಅಥವಾ ಆತ್ಮನಲ್ಲಿ, ಹೊರಗಡೆ ಚತುರ್ಮುಖ ಒಳಗೆ ಆತ್ಮ. ಆತ್ಮ ಅಂದ್ರೆ ಚತುರ್ಮುಖನು ಇಟ್ಕೋಬಹುದು, ವಾಯುವಿನಿಂದ ಅಭಿಮನ್ಯವಾದಂತ ಜೀವ, ಆ ಜೀವನಲ್ಲಿಯೂ ವಿಶೇಷವಾಗಿ ಆ ಚಿತ್ತ. ಯಾಕೆ ಚಿತ್ತ ಇಂಪಾರ್ಟೆಂಟ್ ಅಂದ್ರೆ ಆ ಚಿತ್ತವೇ ನಮ್ಗೆ ವಿಜ್ಞಾನಮಯ ಆಗತ್ತೆ. ಆ ವಿಜ್ಞಾನ ಬೇಕು, ಏನೇ ನಾವು ಕೇಳಿದ್ರು ಏನೇ ಕಿವಿಲಿ ಬಿದ್ದರು ಅದು ನಮ್ಮೊಳಗೆ ನೆಲೆಸಿರಬೇಕು. ಸೊ ವಿಜ್ಞಾನದಲ್ಲಿ ಆ ಚತುರ್ಮುಖ ಮತ್ತು ವಾಯುವಿನಿಂದ ಅಭಿಮನ್ಯವಾದಂತ ಆ ಚಿತ್ತದಲ್ಲಿ ಭಗವಂತನನ್ನ ಹಯಗ್ರೀವ ಚಿಂತನೆ ಮಾಡಬೇಕು ಅಂತ. ಸೊ ಈ ಹಯಗ್ರೀವ ಭಗವಂತನನ್ನ ಇಲ್ಲಿ ಏನು ತಿಳ್ಕೋಬೇಕು ಅಂದ್ರೆ ಇಲ್ಲಿ ಹೇಳ್ತಾರೆ ಸರ್ವೇಷಾಂ ಭೂತಾನ ಅಧಿಪತಿ ಅಂತ ಚಿಂತನೆ ಮಾಡು ಅಂತ ಹೇಳ್ತಾರೆ. ಏನ್ ಚಿಂತನೆ? ಸರ್ವೇಷಾಂ ಭೂತಾನಾಂ ಅಂತ, ಇಲ್ಲಿ ಇದ್ದಾನೆ, ಬ್ರಹ್ಮಾಂಡದಲ್ಲಿ ಇದ್ದಾನೆ, ಪಿಂಡಾಂಡದಲ್ಲಿ ಇರುವವನು. ಇವನು ಎಂತಾದವನು ಅಂದ್ರೆ ಸರ್ವೇಶ ಭೂತ ಅಂದ್ರೆ ಹೇಳಿದ್ರೆ ಇಲ್ಲಿ ಭೂತ ಅಂದ್ರೆ ದೇವತೆಗಳು ಅಂತ ತಗೊಳ್ತಾ ಇದ್ದಾರೆ. ಸೊ ಎಲ್ಲಾ ದೇವತೆಗಳಿಗೇನು ಅಧಿಪತಿ ಅಂದ್ರೇನು? ಪತಿ ಅಂದ್ರೆ ನಾವು ಸ್ವಾಮಿ ಅಂತ ತಗೊಳ್ತೀವಿ. ಬಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಪತಿ ಎಂಬುದಕ್ಕೆ ಪಾತಿ ಅಂದ್ರೆ ಪಾಲಕ ಅಂದ್ರೆ ಎಲ್ಲಾ ದೇವತೆಗಳಿಗೂ ಇವನೇ ಪಾಲಕ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ದೇವತೆಗಳು ಅಂತ ಹೇಳಿದ ಮೇಲೆ ಎಲ್ಲಾ ಜೀವಗಳು ಎಲ್ಲವೂ ಬಂದ್ಬಿಡುತ್ತೆ, ಎಲ್ಲರಿಗೂ ಪಾಲಕ ಅಂತ ತಿಳ್ಕೋಬೇಕು. ಮತ್ತು ಸರ್ವೇಷಾಂ ಭೂತಾನಾಂ ರಾಜ ಅಂತ ಅವನಲ್ಲಿ ಚಿಂತನೆ ಮಾಡಬೇಕು ಅಂತ. ರಾಜ ಅಂದ್ರೆ ಸ್ಥೂಲವಾದ ಅರ್ಥ, ಹಿ ಇಸ್ ಅ ಕಿಂಗ್ ಅಂತ ಬರುತ್ತೆ. ಆ ರೀತಿಯಿಂದ ಇಲ್ಲಿ ಹೇಳಲ್ಲ ಇಲ್ಲಿ ರಾಜ ಅಂಬೋ ಶಬ್ದಕ್ಕೆ ಏನಂತ ಹೇಳ್ತಾರಂದ್ರೆ ನೋಡಿ, ರಾಜ ಅಂದ್ರೆ ಇವಾಗ ದುರ್ಯೋಧನನಂತೆ ಕೆಟ್ಟ ರಾಜಂದ್ರೆ ಇರ್ತಾರೆ. ನಾವು ನೋಡ್ತೀವಿ ಒಳ್ಳೆ ರಾಜಂದ್ರೆ ಇರ್ತಾರೆ, ಕೆಟ್ಟ ರಾಜಂದ್ರೆ ಇರ್ತಾರೆ. ಇವನು ಎಂಥ ರಾಜ ಅಂದ್ರೆ ಇಲ್ಲಿ ರಾಜ ಅಂಬೋ ಶಬ್ದಕ್ಕೆ ಯಾರು ರಂಜಯತೀತಿ ರಾಜ ಅಂತ, ಯಾರು ನಮಗೆ ಸಂತೋಷವನ್ನ ಕೊಡ್ತಾನೆ ಎಲ್ಲರಿಗೆ, ಎಲ್ಲಾ ಪ್ರಜೆ. ಇವನೇ ಸ್ವಾಮಿ ಅಂತ ಐತಿ, ಇವನೇ ಪಾಲಕ ಅಂತ ಐತಿ. ಎಂತ ಪಾಲಕ ಇವನು, ಎಂತ ಪೋಷಕ ಇವನು, ಎಂತ ರಕ್ಷಕ ಇವನು ಅಂದ್ರೆ ನಮ್ಮನ್ನ ಸಂತೋಷ ಕೊಡಿಸ್ತಾನಂತೆ, ನಮ್ಗೆ ಆನಂದ. ಯಾಕಂದ್ರೆ ಈ ಉಪಾಸನೆ ಆನಂದ ಬಗ್ಗೆನೆ ಉಪಾಸನೆ. ಸೊ ಎಲ್ಲರನ್ನೂ ರಂಜಯತೀತಿ ರಾಜ, ಯಾರು ಸಂತೋಷ ಕೊಡುವಂತ ಇವನು ರಾಜ ಅಂತ. ಸೊ ಈ ರೂಪದಿಂದಲೇ ಅವನು ರಾಜರಾಜೇಶ್ವರ ರೂಪದಿಂದ ಎಲ್ಲಾ ಚಕ್ರವರ್ತಿಗಳಲ್ಲಿನೂ ಇದ್ದಾನಂತ ಹೇಳ್ತಾರೆ. ಸೊ ಹೀಗೆ ಸರ್ವೇಶಾಂ ಭೂತಾನಾಂ ರಾಜ ಅಂತ ಹೇಳ್ತಾರೆ. ಇದು ಹೇಳಿ ಇನ್ನೊಂದು ಹೇಳ್ತಾ ಇದ್ದಾರೆ ಏನಂದ್ರೆ ಇವನಿಗೆ ಹೇಗಿದ್ದಾನಂದ್ರೆ ಸರ್ವಾಣಿ ಭೂತಾನಿ ಅಂದ್ರೆ ಇಲ್ಲಿ ದೇವತೆಗಳು ಆಗುತ್ತೆ ಮತ್ತು ಜೀವಗಳು ಅಂತಾನು ಇಟ್ಕೊಳ್ತಾರೆ. ಸರ್ವಾಣಿ ಭೂತಾನಿ, ಸರ್ವಾಣಿ ದೇವಾನಿ ಅಂತ ಸೆಪರೇಟ್ ಮಾಡಿ ಅದು ದೇವತೆಗಳಿಗೇನೋ ರಾಜ, ದೇವತೆಗಳಿಗೇನೋ ಅಧಿಪತಿಯಾಗಿದ್ದಾನೆ ಮತ್ತು ಭೂತಗಳಿಗೆ ಜೀವಗಳಿಗೆ ಎಲ್ಲ ಅಧಿಪತಿಯಾಗಿದ್ದಾನೆ. ಸರ್ವೇ ಲೋಕ ಎಲ್ಲ ಜಡ ಹೇಳುವ ಮೂಲಕ, ಒಂದೊಂದು ಬಿಡಿಸಿ ಹೇಳುವ ಮೂಲಕವಾಗಿ ಸಮಸ್ತ ಚರಾಚರ ಪ್ರಪಂಚಕ್ಕೇನೆ ಇವನೇ ನಾಯಕ, ಇವನೇ ಪೋಷಕ, ಇವನೇ ಪಾಲಕ ಅಂತ ಚಿಂತನೆ ಮಾಡಿ ಅಂತೇಳಿ ಇನ್ನೊಂದು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಏನು ಅಂದ್ರೆ ಸರ್ವೇ ಆತ್ಮಾನಹ ಅಂತ, ಅಂದ್ರೆ ಎಲ್ಲಾ ಆತ್ಮಗಳಿಗೇನು ಅಂತ ಹೇಳ್ತಾರೆ. ಏನು ಮುಂದೆನೆ ಬಂದಿದಲ್ಲ, ಭೂತಾನಿ ಬಂದಿದೆ, ಜೀವಾನಿ ಬಂದಿದೆ, ತಿರ್ಗಾ ಏನು ಆತ್ಮಾನಿ ಅಂತ ಹೇಳ್ತಾರೆ. ಹಿಂದೆ 14th ಉಪಾಸನೆಯಲ್ಲಿ ಆತ್ಮ ಅಂತ ಚತುರ್ಮುಖನಲ್ಲಿ ಇರುವನು ಅಂತ ಚಿಂತನೆ ಮಾಡಿದ್ವಿ. ಇಲ್ಲಿ ಏನು ಚತುರ್ಮುಖನಲ್ಲಿ ಇರುವನು ಚಿಂತನೆ ಮಾಡ್ಬೇಕಂದ್ರೆ ಇಲ್ಲ, ಇಲ್ಲಿ ಹೇಳುವಂತದ್ದು ಯಾವ್ದು ಅಂದ್ರೆ ಇದು ಹೇಳ್ತಾರೆ ವ್ಯಾಖ್ಯಾನಕಾರರು ಮತ್ತು ಬನ್ನಂಜಾಚಾರ್ಯ ಇದನ್ನ ವಿವರಣೆ ಮಾಡ್ತಾ ಹೇಳ್ತಾರೆ. ಇಲ್ಲಿ ಪ್ಲೂರಲ್ ಅನ್ನ ಬಹುವಚನವನ್ನ ಪ್ರಯೋಗ ಮಾಡಿದ್ದಾರೆ. ಬಹುವಚನ ಯಾತಕ್ಕೆ, ಚತುರ್ಮುಖ ಒಬ್ಬನೇ ತಾನೇ ಇದ್ದಾನೆ, ಬಹುವಚನ ಯಾತಕ್ಕೆ ಅಂದ್ರೆ ಚತುರ್ಮುಖಗಳು ಅಂತ ಯಾಕೆ ಬರುತ್ತೆ ಅಂದ್ರೆ ಈ ಚತುರ್ಮುಖ ಮಾತ್ರ ಅಲ್ಲ, ಮುಕ್ತ ಪ್ರಪಂಚದಲ್ಲಿ ಎಷ್ಟೆಷ್ಟೆಷ್ಟು ಚತುರ್ಮುಖ ಇದ್ದಾರೋ ಅವ್ರ ಎಲ್ಲರನ್ನು ಅವರು ಪಾಲನೆ ಮಾಡ್ತಾರೆ. ಅಂದ್ರೆ ಏನಾಯ್ತು ಇದಕ್ಕೆ, ಆ ವಿಷ್ಣು ಸಹಸ್ರನಾಮದಲ್ಲಿ ಅಲ್ಲಿ ಬರುತ್ತಲ್ಲ ಮುಕ್ತಾನಾಂ ಪರಮಾಗತಿ ಅಂತ, ಆ ಶಬ್ದದ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಮುಕ್ತ ಅಂದ್ರೆ ಭಗವಂತ, ಈ ಹಯಗ್ರೀವ ಭಗವಂತ ಎಂತದ್ದವನು ಅಂದ್ರೆ ಮುಕ್ತ ಅಮುಕ್ತ ಎಲ್ಲರಿಗೂ ಪಾಲಕ, ಎಲ್ಲರನ್ನೂ ರಕ್ಷಣೆ ಮಾಡುವವನು ಅಂತ ಹೇಳ್ತಾರೆ. ಇದು ಯಾಕೆ ಹೇಳಬೇಕು ಅಂದ್ರೆ ಮುಕ್ತನಾದರೂ ಸರಿಯೇ ಅಲ್ಲಿನೂ ನಿಮ್ಮ ಸ್ಥಿತಿ ಎಂತಾದ್ರು ಅಂದ್ರೆ ಭಿಕ್ಷೆ ಬೇಡ ಸ್ಥಿತಿಯೇ ನಿನ್ನದು ಅಂತ ಹೇಳ್ತಾರೆ. ಭಿಕ್ಷಾಚರಂ ಚರಂತಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಹೋದ್ರು ಅವರು ದೇವರೇ ಎಲ್ಲವನ್ನೂ ಕೊಡ್ತಾನೆ, ಈ ಜೀವರು ಅದನ್ನ ಮುಕ್ತ ಆನಂದವನ್ನ ಅನುಭವ ಮಾಡ್ಬೇಕು. ಅಲ್ಲಿ ಮುಕ್ತದಲ್ಲಿ ಆನಂದವನ್ನ ಅನುಭವ ಮಾಡ್ಬೇಕಂದ್ರೂ ಅವನು ಭಿಕ್ಷಾಚರ, ಭಿಕ್ಷಾಗಾರರಿಗೆ ಎಷ್ಟು ಕೊಡ್ತೀವಿ ನಾವು, ಒಂದು ಚೂರು ಏನೋ ಹಾಕ್ತೀವಿ, ಹಾಗೇನೆ ಅವನು ಎಲ್ಲಾ ಸಮಸ್ತ ಜೀವರಿಗೆಲ್ಲವನು ಹಾಕ್ತಾನ. ಅಲ್ಲಿನೂ ನಾವು ಭಗವಂತನ ವಶದಲ್ಲೇ ಇರ್ತೀವಿ, ಎಲ್ಲದಕ್ಕೆ ಆನಂದವೂ ಅವನ ಅಧೀನವಾಗಿ ಇರುತ್ತೆ ಅಂತ ಹೀಗೆ ಸಮಸ್ತವಾಗಿ ಆ ಚಿಂತನೆಯನ್ನು ಕೊಟ್ಟು ಬಿಟ್ಟು ಹೇಳ್ತಾರ. ಅದು ಮಾತ್ರ ಅಲ್ಲ, ಇನ್ನೊಂದು ಏನು ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಹೇಗೆ ನಾವು ತಿಳ್ಕೊಳ್ಳೋದು ಅಂತ. ಅದಕ್ಕೆ ನಾಭಿ ನೇಮಿ ಅಂತ ಹೇಳ್ತಾರೆ. ನಾಭಿ ನೇಮಿ ಅಂತ ಒಂದು ಚಕ್ರ ತಗೊಳ್ಳಿ, ಒಂದು ಚಕ್ರಕ್ಕೆ ಆ ಸೆಂಟರ್ ಆ ಸ್ಪೋಕ್ ಅಂತ ಇರುತ್ತೆ, ಆ ಒಂದು ಸೆಂಟರ್ ಪೋರ್ಷನ್ ಒಂದಿರುತ್ತಲ್ಲ ಅದಕ್ಕೆ ನಾಭಿ ಅಂತ ಕರ್ತಾರೆ. ಯಾವಾಗ್ಲೂ ನಾಭಿಸ್ಥಾನ ನಾಭಿ ಅಂತ ಬಂದ್ರೆ ಅದಕ್ಕೆ ಆಧಾರ ಅಂತಾನೆ ಅರ್ಥ ಆಗತ್ತೆ, ಆಧಾರಭೂತವಾದದ್ದು. ದಟ್ ಈಸ್ ಔಟ್ ಎಲ್ಲಾ ಒಂದು ಅರಗೀಲುಗಳನ್ನು ಅದು ಹೊತ್ತುಕೊಂಡು ಜಸ್ಟ್ ಹೋಲ್ಡ್ಸ್ ಎವ್ರಿಥಿಂಗ್, ಆಧಾರಭೂತವಾಗಿರುವಂತದ್ದು ನಾಭಿ ಆಗತ್ತೆ. ಆಮೇಲೆ ಚಕ್ರಕ್ಕೆ ನೋಡಿದ್ರೆ ಒಳಗೆ ಇರುವಂತದ್ದು ನಾಭಿ, ದ ಸೆಂಟರ್ ಪೀಸ್, ಎಲ್ಲವನ್ನು ಹೊತ್ತುಕೊಂಡಿರೋದು. ಹೊರಗಡೆ ಅದನ್ನ ಸುತ್ತಿ ಒಂದು ನೇಮಿ, ಒಂದು ಸರ್ಕಂಫರೆನ್ಸ್, ಒಂದು ನೇಮಿ ತರ ಇರುತ್ತೆ ಅದು. ಆ ಒಂದು ಅರೆಗೀಲುಗಳು ಆ ಒಂದು ಸರಿಯಾಗಿರಬೇಕಂದ್ರೆ ಒಳಗೆ ನಾಭಿಯ ಸಪೋರ್ಟ್ ಇರುತ್ತೆ, ಹೊರಗೆ ನೇಮಿಯ ಸಪೋರ್ಟ್ ಇರುತ್ತೆ. ಎರಡು ಕಡೆನೂ ಸಪೋರ್ಟ್ ಇದ್ರೇನೆ ಆ ಚಕ್ರ ತಿರುಗಲಕ್ಕೆ ಆಗತ್ತೆ. ಎಷ್ಟೋ ಚಕ್ರಗಳು ಇದ್ರೂ ಎಲ್ಲವೂ ಆ ಚಕ್ರಗಳ ಅರಗೀಲುಗಳು ಡಿಪೆಂಡ್ ಆನ್ ಬೋತ್ ನಾಭಿ ಅಂಡ್ ನೇಮಿ, ಒಳಗೆ ಹೊರಗೆ. ಹಾಗೇನೆ ಈ ಭಗವಂತನು ನಮ್ಮ ಒಳಗೆ ಈ ಹೈಗ್ರೀವ ರೂಪದಿಂದ ಒಳಗೆನೂ ನಾಭಿಯಾಗಿ ಆಧಾರಭೂತನಾಗಿ ಒಳಗೆನೂ ಇದ್ದಾನೆ, ಹೊರಗೆನೂ ನಮಗೆ ಆ ಒಂದು ನೇಮಿ ಹೆಂಗೆ ಅವನು ಆಧಾರವಾಗಿರ್ತಾನೆ. ಸೊ ಅಂತರ್ಬಹಿಷ್ಯ ಎರಡು ಕಡೆಯೂ ಅವನು ಇದ್ದಾನ ಅಂಬೋ ಚಿಂತನೆ, ಒಳಗೆ ಹೊರಗೆ ಎರಡು ಕಡೆಯೂ ಅವನು ಆಧಾರವಾಗಿದ್ದಾರೆ. ಯಾರಿಗೆ? ನಮಗಲ್ಲ, ದೇವತೆಗಳು. ಇಲ್ಲಿ ಅರಗೀಲುಗಳು ಅಂತ ತಕೊಳ್ಳೋದು ದೇವತೆಗಳನ್ನೇ ತಕೊಂಡಿದ್ದಾರೆ. ಅಂತಾರೆ ಈ 14 ಅಧಿಷ್ಠಾನಗಳು, ಹಿಂದೆ ಹೇಳಿರುವಂತ 14, ಹೊರಗೆ ಒಳಗೆ ನಾವು ನೀರು ಮತ್ತು ಬೆಂಕಿ ಮತ್ತು ಗಾಳಿ ಹೀಗೆ ಹೇಳ್ತಾ ಬಂದಿವಿ, ಎಲ್ಲವೂ ದೇವತೆಗಳು ಅಂತ ತಕೊಳ್ಳಿ. ಹಾಗೆ ನೋಡ್ತಾ ಬಂದಿವಿ, ಒಂದೊಂದಕ್ಕೆ ಭೂ ಅಂದ್ರೆ ಭೂದೇವಿ, ವಾಯು ಅಂದ್ರೆ ವಾಯುದೇವರು, ಅಪ್ಪ ಅಂದ್ರೆ ಅಪ್ಪ ಅಭಿಮಾನಿ ದೇವತೆಗಳು, ಹೀಗೆ ನಾವು ನೋಡ್ತಾ ಬಂದಿದ್ವಿ. ಹಾಗೆ ಹೇಳ್ತಾರೆ ಹೊರಗೆ ಮಾತ್ರ ಅಲ್ಲ, ಒಳಗೇನೂ ಈ ದೇವತೆಗಳೇ ಇದ್ದಾರೆ. ಈ ದೇವತೆ ಸಮಸ್ತ ದೇವತೆಗಳಿಗೇನೆ ಇವನು ನಾಭಿಯಾಗಿನೂ ನೇಮಿಯಾಗಿಯೂ ಇವನು ಇದ್ದಾನ. ಹೀಗೆ ನೀವು ತಿಳ್ಕೋಬೇಕು ಈ ಹೈಗ್ರೀವ ಮೂರ್ತಿಯನ್ನ, ಹೀಗೆ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಇದು ಹೇಳಿದ ಮೇಲೆ ನಾವು ಋಷಿ ನೋಡಿದ್ದೀವಿ. ಯಾವ ಋಷಿ ಅಂದ್ರೆ ಕಕ್ಷಿವ ಎಂಬೋ ಋಷಿ ನೋಡಿದ್ದಾನ. ಇವನು ಉಷಿಕ್ ಮತ್ತು ದೀರ್ಘ ತಮಸ್ಸು ಎಂಬುವರು ಮಗ ಕಕ್ಷಿವಾನ್ ಅಂತ. ಇವನು ಈ ಮಂತ್ರವನ್ನ ನೋಡಿದ್ದಾನೆ. ಈ ಮಂತ್ರದಲ್ಲಿ ಅಶ್ವಿನಿ ದೇವತೆಗಳು ಹೇಗೆ ಈ ವಿದ್ಯೆಯನ್ನ ಪಡೆದಿದ್ದಾರೆ ಅಂತ ನೋಡಿದ್ದಾರೆ. ಅದನ್ನ ನೋಡಿದೀವಿ ಹೇಗೆ ಅಶ್ವಿನಿ ದೇವತೆಗಳು ದದೀಚಿ ಅಥರ್ವನ ಋಷಿಯಿಂದ ಈ ವಿದ್ಯೆಯನ್ನ ಪಡ್ಕೊಂಡ್ರಂತ ಆ ವಂಶ ಬ್ರಾಹ್ಮಣದೆಲ್ಲ ಹೇಳ್ತಾರೆ. ಹೇಳಿದ ಮೇಲೆ ಇದಕ್ಕೆ ಛಂದಸ್ ಹೇಳುವಾಗ ಛಂದಸ್ಸು ನಾವು ನೋಡಿದ್ವಿ. ಮೋಸ್ಟ್ಲಿ ಇದು ಒಂದು ತ್ರಿಷ್ಟುಪ್ಪು ಆಗತ್ತೆ. ಎರಡು ವಿಧವಾದ ಛಂದಸ್ಸಿನೂ ಇದನ್ನ ಪ್ರಯೋಗ ಮಾಡಬಹುದು, ಅನುಷ್ಟುಪ್ಪಿನ ಪ್ರಯೋಗ ಮಾಡಬಹುದು. ಅದನ್ನ ನೋಡಿದ್ದೀವಿ, ಬಿಕಾಸ್ 30 ಅಕ್ಷರಗಳು ಇದಕ್ಕೆ ಬರುತ್ತೆ ಅಂತ ಇದು ನೋಡಿದ್ದೀವಿ. ಇದಾದ ಮೇಲೆ ಇನ್ನೊಂದು ಉಪಾಸನೆಯನ್ನ ಹೇಳ್ತಾರೆ. ಹಯಗ್ರೀವನೇ ದೇವತಾಯಿ ಮಂತ್ರಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಇದೇ ಮಂತ್ರವನ್ನ ಇನ್ನೊಂದು ಋಷಿಗಳು ನೋಡಿದ್ರಂತೆ. ಇದೇ ಮಂತ್ರವನ್ನು ನೋಡುವಾಗ ಅದರಲ್ಲಿರುವಂತಹ ಒಂದು ಅಂಶವನ್ನ ನೋಡಿದ್ರಂತೆ. ಈ ಉಪಾಸನೆ ಜೊತೆಯಲ್ಲಿ ಅವ್ರು ಹೇಳ್ತಾರೆ, ನಾನಿವನನ್ನ ಪುರುಷ ಅಂತ ನೋಡಿದ್ದೆ ಅಂತ ಹೇಳ್ತಾರೆ. ಏನು ಪುರುಷ ಅಂತ ಹೇಳ್ತಾರೆ? ಈ ಭಗವಂತನೇ, ಈ ಹಯಗ್ರೀವ ರೂಪ ಭಗವಂತನೇ, ಯಾರು ಹೊರಗೆ ಒಳಗೆ ಇದ್ದು ಆಧಾರ ನಾಭಿ ನೇಮಿಯಾಗಿದ್ದಾನೋ, ಇವನೇ ಎರಡು ಕಾಲಿರುವಂತ ಜೀವರೊಳಗೇನು, ನಾಲ್ಕು ಕಾಲಿರುವಂತ ಜೀವರೊಳಗೇನು, ಎಲ್ಲಾ ಕಡೆಯೂ ಇವನೇ ಒಳಗೆ ಹೊರಗೆ ಇದ್ದಾನೆ. ಅದು ಮಾತ್ರ ಅಲ್ಲ, ವಿಶೇಷವಾಗಿ ಈ ಪುರುಷರಲ್ಲಿ ಇದ್ದಾನೆ. ಸೊ ಪುರುಷ ಅಂತ ಇವನನ್ನ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಪುರುಷ ಅಂದ್ರೆ ಏನರ್ಥ ಅಂದ್ರೆ ಅಲ್ಲಿ ಹೇಳ್ತಾರ, ಪುರದಲ್ಲಿ, ಪುರ ಅಂದ್ರೆ ಒಂದು ಮನೆ. ಈ ಪುರ ಅಂದ್ರೆ ಎಲ್ಲ ಒಂದು ಹಕ್ಕಿಯ ದೇಹವನ್ನ ಪುರ ಅಂತ ಹೇಳೋದಿಲ್ಲ, ಪುರುಷ ಅಂತದನ್ನ ಕರೆಯೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಈ ತರ ಒಂದು ಕೊನೆಯಲ್ಲಿ ಹೇಳಿದ ಉಪಾಸನೆ, ಆತ್ಮ ವಿಜ್ಞಾನ ಮೂಲಕವಾಗಿ ದೇವರನ್ನ ತಿಳ್ಕೊಳ್ಳುವ ತಾಕತ್ತು ಅದಕ್ಕೆ ಇಲ್ಲ. ಅದು ಆದ ಕಾರಣದಿಂದ ಅದನ್ನ ಪುರ ಅಂತ ಕರೆಯೋದಿಲ್ಲ. ನಮ್ಮ ದೇಹವನ್ನ, ಆ ಒಂದು ಮನುಷ್ಯ ದೇಹವನ್ನ, ಮನುಷ್ಯ ಅಂತ ಅಲ್ಲಿ ಉಪಾಸನೆ ಮಾಡಿದ್ದೀವಲ್ಲ, ಸೊ ಆ ಮನುಷ್ಯ ದೇಹವನ್ನ ಪುರ ಅಂತ ಕರೀತಾರೆ. ಸೊ ಆ ಪುರದಲ್ಲಿ ಇರುವವನು, ಪುರದಲ್ಲಿ ಪುರ ಪ್ಲಸ್ ಶ ಅಂತ ಹೇಳ, ಪುರ ರಾ ಇದು, ಪುರ ಪ್ಲಸ್ ಶ ಅಂತ ಹೇಳ್ತು. ಪುರದಲ್ಲಿ ಆನಂದಮಯ, ಶ ಅಂದ್ರೆ ಆನಂದಮಯವಾಗಿ ಈ ಪುರದಲ್ಲಿ ಇರುವವನು ಅಂತ ಒಂದು ಅರ್ಥ ಕೊಡ್ತಾರೆ. ಅದಾದ ಮೇಲೆ ವಿಶೇಷವಾಗಿ ಎಲ್ಲರ, ನಾವು ಅದು ಸಜಾತಿ ವಿಜಾತಿ ಎಲ್ಲ ನೋಡಿದ್ದೀವಿ, ಅದೇ ತರ ಎಲ್ಲಾ ಮನುಷ್ಯರ ದೇಹದಲ್ಲಿನೂ ಇವನು ಇದ್ದಾನೆ. ಕೊಟ್ರೆ ಪುರುಷ, ಪುರ ಪ್ಲಸ್ ಶ ಪುರುಷ ಅಂತ ಹೇಳ್ತಾರೆ. ಆಮೇಲೆ ಏನಾಗತ್ತೆ ಅಂದ್ರೆ, ವಿಶೇಷವಾಗಿ ಆ ಒಂದು ಪುರ, ಎಲ್ಲಾ ಪುರ ಇದ್ರನು ಅವನು ಈ ಸಾಧನ ಶರೀರ, ಸಾಧನ ಮಾಡುವಂತ ಈ ಒಂದು ದೇವರನ್ನ, ದೇವರು ಕೊಟ್ಟ ಈ ದೇಹವನ್ನ ಬಳಸಿ ಆ ಒಂದು ದೇವರನ್ನ ಯಾರು ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ಇದಾನೋ ಅವನ ಶರೀರವನ್ನ ಸಾಧನ ಶರೀರ ಅಂತ ಕರೀತಾರೆ. ಸೊ ವಿಶೇಷವಾಗಿ ಈ ಸಾಧನ ಶರೀರದಲ್ಲಿ ಇದಾನ್ಕೋಸ್ಕರ ಪುರು ಪ್ಲಸ್ ಪುರ ಇತ್ತು, ಫಸ್ಟ್ ಬರೀ ಮನೆ ತರ ಇತ್ತು, ಅದ್ರಲ್ಲಿ ಶ್ರೇಷ್ಠವಾದ ಮನೆ ಅಂದ್ರೆ ಪುರು ಆಯ್ತು, ಪುರು ಪ್ಲಸ್ ಶ. ಸೊ ಈ ಒಂದು ಸಾಧನ ಶರೀರದಲ್ಲಿನೂ ಪುರುಷನಾಗಿದ್ದಾನೆ ಅಂತ. ಆಮೇಲೆ ಈ ಸಾಧನ ಶರೀರದಲ್ಲಿ ಎಲ್ಲಿ ಇದಾನಂದ್ರೆ ವಿಶೇಷವಾಗ ಹೃದಯದಲ್ಲಿ ಇದ್ದಾನೆ ಅಂತ. ಹೃದಯದಲ್ಲಿ ಇವನಿದ್ದಾನೆ, ಯಾಕೆಂದ್ರೆ ನೋಡಿದೀವಿ ಅವನು ಬಿಂಬನಲ್ಲಿ ಇದ್ದಾನೆ ಅಂತ ನೋಡಿದ್ದೀವಿ. ಸೊ ಈ ಬಿಂಬನಲ್ಲಿ ಅಂದ್ರೆ ಅಂತಃಪುರದಲ್ಲಿ, ಅಂತಃಪುರ ಅಂದ್ರೆ ಹೃದಯದಲ್ಲಿ ಇದ್ದಾನೆ. ಸೊ ಪುರಿ, ಪುರನಲ್ಲಿ, ಆ ಪುರುಷನಲ್ಲಿ ಇರುವಂತ ಪುರಿ, ಪುರಿ ಅಂದ್ರೆ ಅಂತಃಪುರದಲ್ಲಿ, ಒಂದು ದೊಡ್ಡ ಒಂದು ಪ್ಯಾಲೆಸ್ ಅಲ್ಲಿ ಒಂದು ಅಂತಃಪುರ ಇರುತ್ತಲ್ಲ, ಹಾಗೆ ಇವನು ವಿಶೇಷವಾಗ ಹೃತ್ಕಮಲದಲ್ಲಿ ಇದ್ದಾನ್ಕೋಸ್ಕರ ಪುರಿ ಆಗತ್ತೆ. ಅದು ಪುರಿ ಪ್ಲಸ ಪುರುಷ ಅಂತ ಹೇಳ್ತಾರ. ಇದಾದ್ಮೇಲೆ ನಮ್ದೆಲ್ಲ ಚಿಕ್ಕ ಚಿಕ್ಕ ಪುರಿ, ದೊಡ್ಡ ಪುರಿ ಒಂದಿದ, ಪುರು ಇದೆ, ಪು ಅಂದ್ರೆ ದೊಡ್ಡದಾದದು, ಪುರು ಪ್ಲಸ್ ಶ ಅಂತ ಹೇಳ. ಪುರು ಅಂದ್ರೆ ದೊಡ್ಡ ಬ್ರಹ್ಮಾಂಡ ಎಂಬ ಪುರದಲ್ಲಿ ಇದ್ದಾನೆ. ಅದನ್ನು ವಿಶೇಷವಾಗಿ ಆ ದೊಡ್ಡ ಬ್ರಹ್ಮಾಂಡ ಅಂಬುದು ಚತುರ್ಮುಖ ಬ್ರಹ್ಮ ವಾಯುದೇವರ ಶರೀರ, ಆ ಚತುರ್ಮುಖನಲ್ಲಿ ಇದಾನ್ಕೋಸ್ಕರ ಅವನು ಪುರುಷ ಆಗಿದ್ದಾನೆ ಅಂತ. ಅಲ್ಲಿ ಪುರುಷ ಅಂತ, ಪುರುಷ ಅಂತ ಹೇಳುವ ಮೂಲಕವಾಗಿ ಚತುರ್ಮುಖನಲ್ಲಿ ನೆಲೆಸಿದ್ದಾನೆ, ಆ ಚತುರ್ಮುಖ ನಮ್ಮ ಈ ಜೀವನದಲ್ಲಿನೂ ನೆಲೆಸಿದ್ದಾನೆ. ಸೊ ಹೀಗೆ ಅವನಿಗೆ ಪುರುಷ ಅಂಬೋ ಶಬ್ದ ಬರುತ್ತೆ ಅಂತ ಹೇಳ್ತಾನೆ. ಸೊ ಪುರದಲ್ಲಿ ಇದ್ದು ಏನ್ ಮಾಡ್ತಾ ಇದ್ದಾನ ಅಂದ್ರೆ ಹೇಳ್ತಾ, ಪೂ ಅಂದ್ರೆ ಏನು, ಪೂ ಅಂದ್ರೆ ಪುನಾತಿ, ಪುನಾತಿ ಅಂದ್ರೆ ನಮ್ಮನ್ನ ಪವಿತ್ರ ಮಾಡ್ತಾನಂತ, ನಮ್ಮನ್ನ ಪವಿತ್ರ ಮಾಡ್ಲಿಕ್ಕೆ ಇದ್ದಾನೆ. ಮತ್ತು ರೂ ಅಂದ್ರೆ ನಮ್ಮನ್ನ ಮಾತ್ರ ಪವಿತ್ರ ಮಾಡ್ತಾನಂದ್ರೆ ಒಳ್ಳೆ ಜೀವರ ಆ ಪಾಪಗಳನ್ನ ತೊಳೆದು ಪವಿತ್ರ ಮಾಡ್ತಾನವನು. ಮತ್ತು ರಾಜಸರ್ ಜೀವರು ಕೆಲವರು ಅವರು ಸಾಧನೆ ಎಲ್ಲ ಮಾಡ್ತಾ ಇದ್ರ ಅವರ ಏನ್ ಮಾಡ್ತಾನಿದ್ರೆ ಶತಿ, ಶತಿ ಅಂದ್ರೆ ಅವರನ್ನ ಅವರ ಸಾಧನವನ್ನ ತಡಿತಾನಂತ. ಸೊ ಅವನು ರೂ ಋಣದ್ದಿ ಅಂತ ಅವ್ರ ಸಾಧನವನ್ನ ತೆಗಿತಾನೆ. ಶ ಅಂದ್ರೆ ಶತಿ ಅಂತ, ನಾಶ ಮಾಡ್ತಾನೆ. ಯಾಕೆಂದ್ರೆ ಆ ದೈತ್ಯರು, ಆ ದುರ್ಯೋಧನ ಮುಂತಾದವರಲ್ಲಿನೂ ಅವನು ಪುರುಷನಾಗಿದ್ದು, ಅವನೇ ಚತುರ್ಮುಖನಲ್ಲಿ ಇದ್ದು ದೈತ್ಯರ ಶರೀರದಲ್ಲಿ ಇದ್ದು ಅವರನ್ನ ಅವರ ಅವರಿಗೆ ಅಂದಂತನಿಸು ಹೋಗುವಂತೆ ಆ ಒಂದು ನಾಶ ರೀತಿಯಲ್ಲಿ ಅವ್ರನ್ನ ಕಳಿಸ್ತಾನಂತ. ಸೊ ಇವನೇ ಪುರುಷ ಆಗ್ತಾನಂತ ಹೀಗೆ ಹೇಳ್ತಾರೆ. ಸೊ ಪುರುಷ ಅಂಬೋ ಈ ಒಂದು ಪುರುಷನನ್ನ ಈ ಒಂದು ಋಷಿಗಳು ನೋಡಿದ್ರು ಅಂತ ಬರುತ್ತೆ. ಇನ್ನೊಂದು ಋಷಿಗಳು ಬಂದು ಭರದ್ವಾಜರು, ಇವರು ಇದನ್ನ ನೋಡಿದ್ರು. ಇವರು ಹೇಗೆ ನೋಡಿದ್ರು ಅಂದ್ರೆ ಹೇಳ್ತಾರೆ, ಅಲ್ಲಿ ಹೇಳುವಾಗ ಹೇಳ್ತಾರೆ, ರೂಪಂ ರೂಪಂ ಪ್ರತಿರೂಪೋ ಬಭುವ ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ಅವನನ್ನ ಯಾರ ಕಂಡ್ರು ಅಂದ್ರೆ ಒಂದೊಂದು ಜೀವನಲ್ಲಿನೂ ದೇವರು ಸೂರ್ಯನಂತೆ ಒಂದೇ, ಸೂರ್ಯ ಒಂದೇ ಇದ್ದಾನೆ, ಅವನ ರಿಫ್ಲೆಕ್ಷನ್ಸ್ ಅನೇಕವಾಗಿರಬಹುದು. ಸೊ ಒಂದು ರಿಫ್ಲೆಕ್ಟೆಡ್ ಆ ಒಂದು ಬಿಂಬ ಅಂಬೋದು ಒಂದು ಇದ್ರೆ ಸಾಕು, ಅನೇಕ ಮೀಡಿಯಂ ಇದ್ರೆ ಅನೇಕ ರಿಫ್ಲೆಕ್ಷನ್ಸ್ ಬರ್ಬೋದು. ಹಾಗಿದ್ದಾನ ಈ ಹಯಗ್ರೀವ ಅಂದ್ರೆ ಇಲ್ಲ ಅಂತ. ಒಂದೇ ಹಯಗ್ರೀವ ಅಂದ್ರೆ ಹಯಗ್ರೀವ ಅಂಬೋನು ಅನೇಕ ರೂಪವನ್ನ ತಾಳಿದ್ದಾನೆ. ಈ ಅನೇಕ ರೂಪಗಳ ತೊಟ್ಟು ಏನ್ ಮಾಡ್ತಾ ಇದ್ದಾನಂದ್ರೆ ಪ್ರತಿ ಪ್ರತಿ ಒಬ್ಬೊಬ್ಬರ ಬಿಂಬನಲ್ಲಿಯೂ ಈ ಹಯಗ್ರೀವ ಅಂಬೋನು ಅವನು ವ್ಯಕ್ತ ಆಗ್ತಾ ಇರ್ತಾನ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರಿಗೇನೋ ಒಂದೊಂದು ಹಯಗ್ರೀವ ರೂಪ ಇದೆ. ಸೊ ಆ ಹಯಗ್ರೀವ ರೂಪವನ್ನ ಚಿಂತನೆ ಮಾಡಿ ಅಂತ ಹೀಗೆ ಈ ಹಯಗ್ರೀವ ಉಪಾಸನವನ್ನು ಹೇಳಿ ಇವನೇ ಹೇಳ್ತಾರೆ. ಇವನು ಹೇಳುವಾಗ ಹೇಳ್ತಾರೆ ಅದೇ ನಾವು ಫಸ್ಟ್ ನೋಡಿದಾಗೆ, ಇವನೇ ಬ್ರಹ್ಮ, ಇವನೇ ಪರಿಪೂರ್ಣನಾದವನು, ಇವನೇ ತೇಜೋಮಯ. ಇವನನ್ನ ಹೇಗೆ ಚಿಂತನೆ ಅಂದ್ರೆ ಇವನು ತೇಜೋ ರೂಪದಿಂದ ಇದ್ದಾನೆ, ಪ್ರಕಾಶ ರೂಪದಿಂದ ಇದ್ದಾನೆ ಅಂತ. ಆಮೇಲೆ ಇದಂ ಸರ್ವಂ ಅಂತ, ಸರ್ವಂ ಅಂದ್ರೆ ಎಲ್ಲರ ಒಳಗೇನೋ ಅದೇ ಹೇಳ್ತೀವಲ್ಲ, ನನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಜಗದ್ ಅಂತರ್ಯಾಮಿ ಭಿನ್ನರಹಿತ ಜಗದ ಅಂತರ್ಯಾಮಿ ಅಂತ. ನನ್ನೊಳಗೆ ಇರುವವನೇ ಎಲ್ಲರ ಒಳಗೇನೋ ಇದ್ದಾನೆ, ಭಿನ್ನರಹಿತನಾಗಿದ್ದಾನೆ ಅವನು. ಸೊ ನನ್ನೊಳಗಿದ್ರು ನಿಮ್ಮೊಳಗಿದ್ರು ಅವನಲ್ಲಿ ಭೇದಗಳು ಇಲ್ಲ. ಸೊ ಎಲ್ಲರ ಅಂತರ್ಯಾಮಿ ಆಗಿದ್ದಾನೆ ಅಂತ ಅಲ್ಲಿ ಆತ್ಮ ಉಪಾಸನೆಯನ್ನು ಹೇಳ್ತಾರೆ. ಒಂದೊಂದು ಮಂತ್ರದಲ್ಲಿ 14 ಮಂತ್ರಗಳಿದೆ. ಈ 16 ಮಂತ್ರಗಳನ್ನು ಆತ್ಮ 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 ಅಂತ ಚಿಂತನೆ ಮಾಡ್ತಾರೆ. ಈ ಆತ್ಮ ಚಿಂತನೆಯನ್ನು ನಾವು ನೋಡಿದೀವಿ. ಆತ್ಮ ಅಂದ್ರೆ ಅವನೇ ಎಲ್ಲವನ್ನು ಎಲ್ಲಾ ಕಡೆಯೂ ಇದ್ದಾನೆ. ಆತ್ಮ ಅಂದ್ರೆ ಹೆಚ್ಚು ಆತ್ಮೋತಿ ಅಂತಾರೆ, ಅಂದ್ರೆ ಎಲ್ಲಾ ಕಡೆಯೂ ಇರುವವನವನು. ಆಲ್ ಪರ್ವೇಡಿಂಗ್ ಅಂಬುದು ಆಪ್ತಿ ಆಪ್ತಿ ವ್ಯಾಪ್ತಿ, ಆಮೇಲೆ ಆಪ್ತನಾಗಿರ್ತಾನೆ, ನಮ್ಗೆ ಬೇಕಾದವನಾಗಿರ್ತಾನೆ, ಹೀಗೆ ಆಪ್ತ ಅಂತ ಹೇಳ್ತಾರೆ. ಆಮೇಲೆ ಹೆಚ್ಚು ಆತ್ಮೋತಿ ಹೆಚ್ಚು ಆದತ್ತೆ ಅಂದ್ರೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಏನು ನಾವು ಮಾಡುವಂತ ಎಲ್ಲ ಕರ್ಮ ಎಲ್ಲವನ್ನೂ ಅವನು ಸ್ವೀಕಾರ ಮಾಡ್ತಾನೆ. ಬಿಕಾಸ್ ಎಲ್ಲವನ್ನೂ ಅವನು ಮಾಡಿದ್ರೆ ಬಿಂಬ ಮಾಡಿದ್ರೆ ಪ್ರತಿಬಿಂಬ ಮಾಡಕ್ಕಾಗತ್ತೆ. ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಮತ್ತು ಎಲ್ಲವೂ ತನ್ನದು ಅಂತ ತಿಳ್ಕೊಂಡಿದ್ದಾನೆ ಅವನು. ಮತ್ತು ಇವನಿಗೆ ಎಷ್ಟು ದಿವಸದಿಂದ ಇದ್ದಾನೆ ಅಂದ್ರೆ ಯಾವತ್ತೂ ಎಂದೆಂದೂ ಇರುವವನು. ಇವನು ಆತ್ಮ ಆಗ್ತಾನೆ ಅಂದ್ರೆ ಆತ್ಮ ಅಂದ್ರೆ ಅವನು ಸ್ವಾಮಿಯಾಗಿದ್ದಾನೆ. ಅದು ಮಾತ್ರ ಅಲ್ಲ, ಈ ಸ್ವಾಮಿ ಅನೇಕ ಸ್ವಾಮಿಗಳು ಇದ್ದಾರೆ, ಅನೇಕ ಸ್ವಾಮಿಗಳು ಇದ್ರೂ ಇವನಿಗೇನು ಅವ್ರಿಗೇನು ಏನು ವ್ಯತ್ಯಾಸ ಅಂದ್ರೆ ಇವನು ಸರ್ವಾಂತರಹ ಅಂತ. ಸರ್ವಾಂತರಹ ಅಂದ್ರೆ ಏನರ್ಥ ಅಂದ್ರೆ ಎಲ್ಲರ ಒಳಗೆ ಇರುವನು ಅಂತರ್ಯಾಮಿ ಎಂಬ ಒಂದು ಅರ್ಥ ಬರುತ್ತೆ. ಇನ್ನೊಂದು ಏನಂದ್ರೆ ಎಲ್ಲವೂ ಇವನೊಳಗೆ ಇದೆ ಅಂದ್ರೆ ಹೊರಗಿನ ಒಂದು ಒಂದು ಅವಶ್ಯಕತೆ, ಲಕ್ಷ್ಮಿಯಿಂದಲೂ ಇವನಿಗೆ ಆಗಬೇಕಾದದ್ದು ಒಂದು ಇಲ್ಲ. ಸರ್ವಾಂತರಹ ಅಂದ್ರೆ ಎಲ್ಲರ ಅಂತರದಲ್ಲಿ ಕೊನೆಯಲ್ಲಿ ಇರುವನು ಅಂದ್ರೆ ಇವನೇ ಸ್ವತಂತ್ರದಿಂದ ಇರುವನು. ಇನ್ನೊಂದು ಅರ್ಥ ಒಂದು ಇವನಲ್ಲೇ ತನ್ನಲ್ಲೇ ತಾನು ಆನಂದ ಪಡುವನು. ಸೊ ಇಷ್ಟು ಅರ್ಥವೂ ಬರುತ್ತೆ. ಹೀಗೆ ದೇವರ ಗುಣವನ್ನ ಚಿಂತನೆ ಮಾಡಿ ಅಂತ. ಇಷ್ಟು ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ ಒಂದೊಂದು ದೇವರ ಗುಣವನ್ನ ನಾವು ಚಿಂತನೆ ಮಾಡುವಾಗಲೂ ಆ ಗುಣ ನಮ್ಮಲ್ಲಿ ಎತ್ತಾಗುತ್ತೆ. ಯಾಕಂದ್ರೆ ಇವನು ಇರೋದು ನಮ್ಮ ಜೀವನ ಒಳಗೇನೇ ಇದ್ದಾನೆ, ಬೇರೆ ಎಲ್ಲಿನೂ ಇಲ್ಲ. ಬೇರೆ ಎಲ್ಲಾ ಕಡೆನೂ ಇದ್ರು ನಮ್ಮ ಜೀವನ ಒಳಗೇನೇ ಇದ್ದಾನೆ. ಹೀಗೆ ಅಂತ ಅವನನ್ನ ಚಿಂತನೆ ಮಾಡಿದ್ದಾಗೆ ಆ ಒಂದು ರೂಪದಿಂದ ನಮ್ಮ ಪಾಪಗಳು ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಪಾಪ ಹೋಗುತ್ತೆ, ಹೋದ ಮೇಲೆ ನಮ್ಗೆ ಆ ಒಂದು ಒಂದು ಜ್ಞಾನದ ಫಲ ನಮ್ಗೆ ಸಿಕ್ಕತ್ತೆ, ಮೋಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಮೋಕ್ಷ ಸಿಕ್ಕುವ ಮೂಲಕವಾಗ ನಮ್ಮ ಸಂಸಾರದಲ್ಲಿ ಇರುವಂತ ಆ ಒಂದು ವಿಘ್ನಗಳು, ನಮ್ಗೆ ಏನೇನು ಜ್ಞಾನಕ್ಕೆ ಅಡ್ಡವಾಗಿದೆಯೋ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕೊನೆಯಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಏನೇ ಮಾಡಿದ್ನು ಇವನನ್ನ ವಾಯು ಒಳಗೆ, ನಾವು ಯಾವಾಗಲೂ ಹೇಳೋದು ವಾಯು ಅಂತರ್ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಯಾವಾಗಲೂ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ವಾಯು ಅಂತ ಹೇಳುವ ಮೂಲಕವಾಗಿ ಇಂಪಾರ್ಟೆಂಟ್ಲಿ ವಾಯು ಅಂಬೋನು ಸರ್ವ ಪ್ರೇರಕ ಅಂತ ನಾವು ತಗೊಂಡಿದ್ದೀವಿ. ಸೊ ಇವನೇ ಪ್ರೇರಕ ಅಂತ ಬರುತ್ತೆ. ಅಂದ್ರೆ ಏನಾಯ್ತು, ಇದೆಲ್ಲ ನಾನೇ ತಿಳ್ಕೊಳ್ತಾ ಇದ್ದೀನಿ, ನನಗೆ ನಾನು ಓದಿದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ ಅಂತ ಎಲ್ಲ ಒಳ್ಳೇದೇ, ಒಳ್ಳೆ ಚಿಂತನೆಯನ್ನೇ ಮಾಡ್ತಾ ಇರ್ತೀವಿ. ಬಟ್ ನಾನು ಓದಿ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ನಾನು ಅಂತ ಬಂದ್ಬಿಡುತ್ತೆ. ನಾನು ನನ್ನದೇ ಅಂದ್ರೆ ಬಂದ್ರೆ ಅದು ನಮಗೆ ಪ್ರಯೋಜಕವೇ ಆಗತ್ತೆ. ಆದ ಕಾರಣದಿಂದ ವಾಯು ಅಂದ್ರೆ ಸರ್ವ ಪ್ರೇರಕ ಅಂತ ಆಗತ್ತೆ. ಸರ್ವ ಪ್ರೇರಕ ಅಂದ್ರೆ ಈ ತರ ಈ ಕ್ಷಣದಲ್ಲಿ ದೇವರ ಚಿಂತನೆಯನ್ನ ಅವನೇ ಪ್ರೇರಣೆ ಕೊಟ್ಟು ಅವನೇ ಮಾಡಿಸಿದ ಅಂತ, ಅದು ಪೂರ್ಣ ಉಪಾಸನ ಆಗತ್ತೆ. ಅದಕ್ಕೆ ನಾವು ಯಾವಾಗಲೂ ವಾಯು ಅಂತರ್ಗತ, ವಾಯು ಎಂಬೋ ಶಬ್ದದಲ್ಲೇ ಪ್ರೇರಕ ಎಂಬುದು ಬಂದ್ಬಿಡುತ್ತೆ. ಸೊ ಅವನೇ ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.